ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ಜೊತೆ ಬಂದಿರುವೆ ಕಣ್ಣೀರಾ ಕ್ಷಮಿಸಿ ನನ್ನ ಪ್ರಿಯನಾದ ಯೇಸುವೆ, ಕೊನೆವರೆಗೂ ಜೊತೆಯಾಗಿ ನಡೆಸುವಾತನೇ. ನನ್ನ ಜೀವ ನನ್ನ ದೈವ ನೀನೇ ದೈವ, ನನ್ನ ಜೀವ ನನ್ನ ದೈವ ನೀನೇ ದೈವ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಈಸ್ ಮೈ ರಿಡೀಮರ್. ನಮ್ಮ ರಕ್ಷಕನಾದ ದೇವರಿಗೆ ಮೊದಲ ಸ್ಥಾನ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ 10 ಆಜ್ಞೆಗಳು ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಬರೆದಂತಹ ಆಜ್ಞೆಗಳಾಗಿದೆ. ಇದು ನಮ್ಮ ಜೀವನದ 10 ತತ್ವಗಳಾಗಿದೆ. ಇದು ದೇವರು ತಾನು ತನ್ನ ಮಕ್ಕಳಿಗೆ ನೀಡುವ 10 ಸಂದೇಶ, 10 ವಾಕ್ಯಗಳಾಗಿದೆ. ಇದು ಮೋಶೆ ಬರೆದಂತಹ ಅಥವಾ ಮೋಶೆ ನೀಡಿದಂತಹ ವಾಕ್ಯಗಳಲ್ಲ. ಇದು ದೇವರೇ ಸ್ವತಃ ತಾನು ನೀಡಿದಂತಹ ವಾಕ್ಯಗಳಾಗಿದೆ. ನಿತ್ಯನಾದ ತಂದೆಯೇ ಎಂಬುದಾಗಿ ದೇವರನ್ನ ಕರೆಯುವಂತೆಯವರಾಗಿದ್ದೇವೆ. ಹಾಗೆ ನಮ್ಮ ನಿತ್ಯತ್ವಕ್ಕೂ ಅವಶ್ಯಕತೆ ಉಳ್ಳ ಆಜ್ಞೆ ಈ 10 ಆಜ್ಞೆಗಳಾಗಿದೆ. ಅದರಲ್ಲಿ ಇವತ್ತಿನ ದಿನದಲ್ಲಿ ಮೊದಲನೇ ಆಜ್ಞೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳಿಲ್ಲ. ಯಾಕೆ ದೇವರು ಈ ಆಜ್ಞೆಯನ್ನು ನಮಗೆ ನೀಡಿದ್ದಾನೆ ಅನ್ನುವಂತಹ ಒಂದು ವಿಚಾರವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಮಕ್ಕಳಾಗಿ ಮತ್ತೊಂದು ಆವರ್ತಿ ರಾಜ ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥ ಭಾಗ್ಯವನ್ನು ನಮಗೆ ಕೊಟ್ಟಿದೆಯಲ್ಲ, ಅದಕ್ಕೋಸ್ಕರ ಸ್ತೋತ್ರ. ಈ ಸಮಯದಲ್ಲಿ ಸ್ವಾಮಿ, ದೇವರ 10 ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆ, ನಮ್ಮ ರಕ್ಷಕನಾದಂತಹ ದೇವರನ್ನು ಮೊದಲು ಇಟ್ಟು ಹೇಗೆ ನಾವು ಎಲ್ಲ ಕಾರ್ಯಗಳನ್ನು ಮಾಡಬೇಕು, ನಾನಲ್ಲದೆ ನಿನಗೆ ಬೇರೆ ದೇವರುಗಳಿಲ್ಲ ಎಂಬುದಾಗಿ ಯಾಕೆ ಹೇಳಿದ್ದಾನೆ ಅನ್ನುವಂತಹ ವಿಚಾರವನ್ನು ನಿನ್ನ ಸತ್ಯವೇದದ ಮೂಲಕವಾಗಿ ನಾವು ಧ್ಯಾನಿಸಲು ಹೋಗುವಂತೆಯವರಾಗಿದ್ದೇವೆ. ಸ್ವಾಮಿ, ಕೇಳುವಂಥ ನಿನ್ನ ಮಕ್ಕಳ ಹೃದಯದಲ್ಲಿ ಮಾತನಾಡು ಸ್ವಾಮಿ. ನಾವು ಯಾರಿಗೆ ಮೊದಲ ಸ್ಥಾನವನ್ನು ಕೊಡ್ತಕ್ಕಂಥವರಾಗಿದ್ದೇವೆ, ನಮ್ಮ ದೇವರು ಯಾರು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಯಾಕೆ ದೇವರು ಈ ಆಜ್ಞೆಗಳನ್ನು ನಮಗೆ ನೀಡಿದ್ದಾನೆ ಎಂಬುದನ್ನು ನಾವು ನೋಡುವುದಾದರೆ, ದೇವರ ವಾಕ್ಯದಲ್ಲಿ 2 ತಿಮೋತಿ 3:16 ವಚನಗಳನ್ನು ಓದುವುದಾದರೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರಾವೀಣನಾಗಿ ಸಕಲ ಸತ್ಕಾರಕ್ಕೆ ಸನ್ನದ್ಧನಾಗುವನು ಅನ್ನುವಂತಹ ಒಂದು ವಿಚಾರವನ್ನು ತಿಳಿಯಪಡಿಸತಕ್ಕಂಥದ್ದಾಗಿದೆ. ಯಾವ ಉದ್ದೇಶಕ್ಕೋಸ್ಕರ ದೇವರು ಈ ಆಜ್ಞೆಗಳನ್ನು ಅಥವಾ ದೇವರ ವಾಕ್ಯಗಳನ್ನು ನೀಡಿದ್ದಾನೆ? ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಆಜ್ಞೆಗಳು ಇಡೀ ಸತ್ಯವೇದದ ತಳಪಾಯವಾಗಿದೆ. ಇಡೀ ಸತ್ಯವೇದವೇ ದೇವರ ಆಜ್ಞೆಯನ್ನು ಮಾತನಾಡತಕ್ಕಂಥದ್ದಾಗಿದೆ. ಹಾಗಾಗಿ ಯಾವ ಉದ್ದೇಶಕ್ಕೋಸ್ಕರ ದೇವರು ಕೊಟ್ಟಿದ್ದಾನೆ ಅಂದರೆ, ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಇದು ಉಪಯುಕ್ತವಾಗಿದೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ಒಬ್ಬ ಮನುಷ್ಯನು ದೇವ ಮನುಷ್ಯನಾಗಿ ಬದಲಾವಣೆ ಹೊಂದಿ ಆತನು ಸಕಲ ಸತ್ಕಾರಗಳಲ್ಲಿ ಸನ್ನದ್ಧನಾಗಲು ಈ ವಾಕ್ಯ ನಮಗೆ ಬಹಳ ಬಹಳ ಮುಖ್ಯವಾಗಿದೆ. ಹಾಗಾಗಿ ದೇವರು ಇದನ್ನು ನಮಗೆ ನೀಡುವಂತನಾಗಿದ್ದಾನೆ. ಮಾತ್ರವಲ್ಲದೆ ಪ್ರಿಯ ಕೇಳುಗರೆ, ಈ ಒಂದು ಆಜ್ಞೆ ಯಾವ ರೀತಿಯಲ್ಲಿ ಆರಂಭವಾಗ್ತಕ್ಕಂಥದ್ದಾಗಿದೆ ಅಂದರೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳಿಲ್ಲ. ಯಾಕೆ ದೇವರು ಸುಳ್ಳು ಸಾಕ್ಷಿ ಹೇಳಬಾರದು, ಕದಿಯಬಾರದು ಎಂಬುದಾಗಿ ಹೇಳದೆ ಮೊದಲೇ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ? ಯಾಕೆಂದರೆ ದೇವರನ್ನು ನಾವು ಮುಂದಿಡಬೇಕು, ದೇವರಿಗೆ ಮೊದಲ ಸ್ಥಾನ ಕೊಡಬೇಕು. ಯಾಕೆಂದರೆ ಅನೇಕರು ಹಿಂದು ನನಗೆ ಈ ಸಮಸ್ಯೆ, ನನಗೆ ಆ ಸಮಸ್ಯೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅನೇಕ ಸಮಸ್ಯೆಗಳ ಸಮಸ್ಯೆ ಬರ್ತನೇ ಇದೆ. ಯಾಕೆಂದರೆ ಅವರು ದೇವರಿಗಿಂತ ಹೆಚ್ಚಾಗಿ ತಮ್ಮನ್ನ ದೇವರ ಸ್ಥಾನದಲ್ಲಿ ಇರಿಸಿಕೊಂಡು ತಮ್ಮ ಸ್ವಾರ್ಥತೆಯನ್ನು ತಮ್ಮ ಸ್ವನೀತಿಯನ್ನು ಅವರು ಮುಂದೆ ಇಡ್ತಕ್ಕಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಯಾರೆಲ್ಲ ಇವತ್ತು ದೇವರನ್ನು ಮುಂದೆ ಇಡದೆ ತಮ್ಮನ್ನು ತಮ್ಮ ನಿರ್ಧಾರವನ್ನು ಮುಂದೆ ಇಡ್ತಕ್ಕಂಥವರಾಗಿದ್ದಾರೋ ಅವರು ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ದೇವರು ಈ ಆಜ್ಞೆಯ ಮೂಲಕವಾಗಿ ನಮಗೆ ತಿಳಿಯಪಡಿಸ್ತಕ್ಕಂತಹ ವಿಚಾರವೇನೆಂದರೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಅಂದರೆ ನನ್ನನ್ನು ನೀನು ಮೊದಲನೇದಾಗಿ ನಿನ್ನ ಜೀವಿತದಲ್ಲಿ ಹಿಡು. ನಿನ್ನ ಕಾರ್ಯಗಳಲ್ಲಿ, ನಿನ್ನ ಕೆಲಸದಲ್ಲಿ, ನಿನ್ನ ಹೋಗಬರೋ ಪ್ರಯಾಣದಲ್ಲಿ, ಪ್ರತಿ ಒಂದಲ್ಲೂ ಸಹ ನೀನು ನನ್ನನ್ನು ಮುಂದೆ ಹಿಡು ಎಂಬುದಾಗಿ ದೇವರು ಹೇಳುವಂತೆವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು. ಅದನ್ನು ನಾವು ಆದಿಕಾಂಡ ಪುಸ್ತಕ 1:26 ವಚನದಲ್ಲಿ ನೋಡುವಂತೆವರಾಗಿದ್ದೇವೆ. ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಿದಂತಹ ಉದ್ದೇಶವೇನೆಂದರೆ, ಮನುಷ್ಯನು ದೇವರನ್ನ ಮುಂದೆ ಇಟ್ಟು ದೇವರ ಗುಣಗಳನ್ನು ಪ್ರತಿಬಿಂಬಿಸಲಿಕ್ಕಾಗಿಯೇ ಎಲ್ಲ ಕೆಲಸದಲ್ಲಿಯೂ, ಎಲ್ಲ ಸಮಯದಲ್ಲಿಯೂ, ಎಲ್ಲ ಸನ್ನಿವೇಶಗಳಲ್ಲಿಯೂ ಸಹ ದೇವರನ್ನ ಮುಂದೆ ಇಟ್ಟು ಆತನು ದೇವರನ್ನ ಪ್ರತಿಬಿಂಬಿಸಿ ಆತನ ಗುಣಗಳನ್ನು ಸಾರುವುದಕ್ಕೋಸ್ಕರವೇ ಆತನು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಇಟ್ಟು, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ ಹೇಳಿದನು. ಆದರೆ ಇವತ್ತು ಮನುಷ್ಯರಾಗಿರ್ತಕ್ಕಂತಹ ನಾವು ದೇವರನ್ನ ಮುಂದೆ ಇಡುವುದಕ್ಕಿಂತ ಬದಲಾಗಿ ನಮ್ಮನ್ನ ಮುಂದೆ ಇಟ್ಟು, ನಮ್ಮ ಸ್ವಾರ್ಥವನ್ನ, ನಮ್ಮ ಸ್ವನೀತಿಯನ್ನ ಮುಂದೆ ಇಟ್ಟು ಹೋಗುವುದರಿಂದ ಇವತ್ತು ಅನೇಕ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥದ್ದಾಗಿದೆ. ಆದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ನಮ್ಮ ಹಾಗೆ ಮನುಷ್ಯನಾಗಿ ಜೀವಿಸಿದಂತಹ ಸಂದರ್ಭದಲ್ಲಿ ಆತನು ತನ್ನ ತಂದೆಯನ್ನ ಮುಂದೆ ಇಟ್ಟು ಎಲ್ಲಾ ಕಾರ್ಯಗಳನ್ನ ಮಾಡುವಂತವನಾಗಿದ್ದನು. ಯೋಹಾನನು ಬರೆದ ಸುವಾರ್ತೆ 8:29 ವಚನವನ್ನ ಓದುವುದಾದರೆ, ನನ್ನನ್ನ ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ, ನಾನು ಆತನಿಗೆ ಮೆಚ್ಚುಗೆ ಆದದ್ದನ್ನ ಯಾವಾಗಲೂ ಮಾಡುವುದರಿಂದ ಆತನು ನನ್ನ ಒಂಟಿಗನಾಗಿ ಬಿಡಲಿಲ್ಲ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಯೇಸು ಸ್ವಾಮಿ ಏನ್ ಹೇಳ್ತಕ್ಕಂಥವರಾಗಿದ್ದಾರೆ ಅಂದ್ರೆ, ಈ ಲೋಕದಲ್ಲಿ ಇದ್ದಾಗ ನಾನು ನನ್ನ ತಂದೆಗೆ ಯಾವುದೆಲ್ಲ ಮೆಚ್ಚುಗೆ ಆಗ್ತಕ್ಕಂಥದ್ದಾಗಿದೆ ಆ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೆ, ಹಾಗಾಗಿ ಆತನು ನನ್ನ ಸಂಗಡ ಇದ್ದನು, ನನ್ನನ್ನು ಆತನು ಒಂಟಿಯಾಗಿ ಬಿಡಲಿಲ್ಲ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ನಾವು ಮೆಚ್ಚುಗೆ ಆದಂತಹ ಕಾರ್ಯಗಳನ್ನು ಮಾಡುವಂಥವರಾಗಿದ್ದೇವಾ, ಅಥವಾ ದೇವರಿಗೆ ಮೆಚ್ಚುಗೆ ಆದಂತಹ ಕಾರ್ಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಮಾಡುವಂಥವರಾಗಿದ್ದೇವಾ? 1 Corinthians 10:31 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ನೀವು ಏನೇ ಮಾಡಿದರೂ ದೇವರ ಮಹಿಮೆಗೋಸ್ಕರ ಮಾಡಿರಿ ಎಂಬುದಾಗಿ. ನಾವು ಮಾಡುವಂಥ ಕೆಲಸ ಇದು ದೇವರಿಗೆ ಮೆಚ್ಚುಗೆ ಆಗಿದೆಯಾ ಅನ್ನುವುದನ್ನು ಮೊದಲು ನಾವು ಅರ್ಥ ಮಾಡಿಕೊಂಡು ಅನಂತರ ನಾವು ದೇವರಿಗೆ ಮೆಚ್ಚುಗೆ ಆದಂಥ ಕೆಲಸಗಳನ್ನು ಮಾಡಬೇಕು. ನಾನು ಮಾಡ್ತಕ್ಕಂಥ ಕೆಲಸ, ನನ್ನ ನಡೆ ನುಡಿ, ನನ್ನ ಕ್ರಿಯೆ ಇವೆಲ್ಲವೂ ಸಹ ನಿಜವಾಗಿಯೂ ದೇವರಿಗೆ ಮೆಚ್ಚುಗೆ ಆಗಿದೆಯಾ ಅನ್ನುವುದನ್ನು ಅರ್ಥಕೊಂಡು ಮಾಡಬೇಕು. ಆಗಿದ್ದಾಗ ಮಾತ್ರ ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಸಂಗಡ ಇರ್ತಕ್ಕಂಥವನಾಗಿದ್ದಾನೆ. ನಾವು ದೇವರಿಗೆ ಮೊದಲ ಸ್ಥಾನ ಕೊಡಬೇಕು. ನಮ್ಮ ಕೆಲಸ ಇರಬಹುದು, ನಮ್ಮಲ್ಲಿ ಇರ್ತಕ್ಕಂತಹ ಆಸ್ತಿ, ಅಂತಸ್ತು, ವಿದ್ಯಾ, ಜ್ಞಾನ ಯಾವುದೇ ಇರಬಹುದು ಪ್ರಿಯ ಕೇಳುಗರೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ದೇವರಿಗೆ ಮೊದಲ ಸ್ಥಾನ ಕೊಡಬೇಕು. ಅನೇಕರು ಹೇಳುವಂಥವರಾಗಿದ್ದಾರೆ, ಇವತ್ತು ತಂದೆ ತಾಯಿಗಳೇ ನನಗೆ ದೇವರು, ಹಾಗಾಗಿ ನಾನು ಅವರಿಗೆ ಮೊದಲ ಸ್ಥಾನ ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಅನೇಕರು ಹೇಳುವಂಥವರಾಗಿದ್ದಾರೆ, ಕೆಲಸವೇ ನನಗೆ ದೇವರು, ಹಾಗಾಗಿ ಕೆಲಸಕ್ಕೆ ನಾನು ಮೊದಲ ಸ್ಥಾನ ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಅನೇಕರು ಹೇಳುವಂಥವರಾಗಿದ್ದಾರೆ, ನನಗೆ ಕುಟುಂಬವೇ ಮೊದಲು, ಹಾಗಾಗಿ ಕುಟುಂಬಕ್ಕೋಸ್ಕರ ನಾನು ಮೊದಲ ಸ್ಥಾನ ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ. ಆದರೆ ಅಂದು ಇಸ್ರಾಯೇಲ್ ಜನಗಳನ್ನು ಐಗುಪ್ತದಿಂದ, ದಾಸತ್ವದಿಂದ ಬಿಡಿಸಿದಂಥ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇಲ್ಲ ಎಂಬುದಾಗಿ. ನಾವು ದೇವರಿಗಿಂತ ಹೆಚ್ಚಾಗಿ ಯಾವುದನ್ನೆಲ್ಲ ಪ್ರೀತಿಸ್ತಕ್ಕಂಥವರಾಗಿದ್ದೇವೆ ಅದೆಲ್ಲವೂ ಸಹ ವಿಗ್ರಹಾರಾಧನೆಗೆ ಸಮಾನ. ಹಾಗಾಗಿ ದೇವರನ್ನ ಬಿಟ್ಟು ಅದು ನಮ್ಮನ್ನು ದೂರಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ. ನಾವು ಯಾವುದೇ ಕಾರ್ಯ ಮಾಡಿದರೂ ದೇವರನ್ನ ಮುಂದೆ ಇಟ್ಟು ಆತನಿಗೆ ಮೊದಲ ಸ್ಥಾನವನ್ನು ಕೊಡಬೇಕು. ಉದಾಹರಣೆಯಾಗಿ ನಾವು ನೋಡುವುದಾದರೆ, 1 Kings 17:8-16 ನಾವು ಓದುವುದಾದರೆ, ಇಲ್ಲಿ ಅದ್ಭುತವಾದಂತಹ ಒಂದು ಘಟನೆಯನ್ನು ನಾವು ಗಮನಿಸಬಹುದು. ಏನೆಂದರೆ, ಇಸ್ರಾಯೇಲ್ ದೇಶದಲ್ಲಿ ಬರಗಾಲ ಬಂದಾಗ ಅಲ್ಲಿ ಪ್ರವಾದಿಯಾಗಿದ್ದಂತಹ ಎಲಿಯನು ಅರಣ್ಯಕ್ಕೆ ಓಡಿ ಹೋಗ್ತಕ್ಕಂಥವನಾಗಿದ್ದಾನೆ. ಅಲ್ಲಿ ಆತನು ಹೊರಟು ಚೆರಫತ್ ಅಂತಕ್ಕಂತಹ ಊರ ಬಾಗಿಲಿನ ಸಮೀಪಕ್ಕೆ ಬರುವಂತವನಾಗಿದ್ದಾನೆ. ಅಲ್ಲಿ ಸೌದೆಯನ್ನು ಕುಡಿಸುತ್ತಿದ್ದಂತಹ ಒಬ್ಬ ವಿಧವೆಯನ್ನು ಕಂಡು ಆಕೆಗೆ ನೀರನ್ನು ಕುಡಿಯುವುದಾಗಿ ಕೇಳುವಂತವನಾಗಿದ್ದಾನೆ. ಅದೇ ಸಮಯದಲ್ಲಿ ಆತನು ಹೇಳುವಂತವನಾಗಿದ್ದಾನೆ, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಆಕೆಯು ಅವನಿಗೆ, ನಿನ್ನ ದೇವರ ಯಹೋವನ ಆನೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಇಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎನ್ನ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ. ಈಗ ಎರಡು ಕಟ್ಟಿಗೆಗಳನ್ನು ಹಾಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ ಎಂಬುದಾಗಿ ಆಕೆ ಹೇಳುವಂತೆಯೊಳಾಗಿದ್ದಾಳೆ. ಮಾತ್ರವಲ್ಲದೆ ಅದನ್ನು ತಿಂದು ನಾವಿಬ್ಬರೂ ಸಹ ಸಾಯ್ತಕ್ಕಂಥವರಾಗಿದ್ದೇವೆ ಹೊರತು ಬೇರೆ ಗತಿ ಇಲ್ಲ ಎಂಬುದಾಗಿ ಎಲಿಯ ಪ್ರವಾದಿಗೆ ಉತ್ತರವನ್ನು ಕೊಡ್ತಕ್ಕಂಥವಳಾಗಿದ್ದಾಳೆ. ಆಗ ಎಲಿಯ ಹೇಳುವಂತಹ ವಿಚಾರವೇನೆಂದರೆ, ಆಕೆ ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಡು, ಬಾ ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಇಸ್ರಾಯೇಲ್ ದೇವರಾದಂತಹ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿಯುವುದಿಲ್ಲ ಎಂದು ಹೇಳುತ್ತೇನೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಆಕೆಯು ಹೋಗಿ ಪ್ರವಾದಿ ಹೇಳಿದಂತೆ ಮಾಡುವಂತೆಯೊಳಾಗಿದ್ದಾಳೆ. ಆವಾಗ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ಎಲಿಯ ಪ್ರವಾದಿ ಹೇಳಿದಂತೆಯೇ ಮಡಕೆಯಲ್ಲಿ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿ ಎಣ್ಣೆ ಮುಗಿಯಲಿಲ್ಲ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕಾರಣವೇನೆಂದರೆ, ಪ್ರಿಯ ಕೇಳುಗರೆ, ಇಲ್ಲಿ ಈ ಸ್ತ್ರೀ ಎಲಿಯ ಪ್ರವಾದಿಗೆ ಮೊದಲ ಸ್ಥಾನವನ್ನು ಕೊಡ್ತಕ್ಕಂಥವಳಾಗಿದ್ದಾಳೆ. ಎಲಿಯ ಪ್ರವಾದಿ ದೇವರ ಒಬ್ಬ ಸೇವಕನು, ದೇವರ ಸೇವಕನಿಗೆ ಮೊದಲ ಸ್ಥಾನವನ್ನು ಅವಳು ಕೊಡುವಂಥವಳಾಗಿದ್ದಾಳೆ. ಅಂದರೆ ದೇವರಿಗೆ ಮೊದಲ ಸ್ಥಾನವನ್ನು ಕೊಡ್ತಕ್ಕಂಥವಳಾಗಿದ್ದಾಳೆ. ಯಾವಾಗ ದೇವರಿಗೆ ನಾವು ಮೊದಲ ಸ್ಥಾನವನ್ನು ಕೊಡ್ತಕ್ಕಂಥವರಾಗಿದ್ದೇವೋ ನಾವು ಯಾವುದಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಮತ್ತಾಯನ ಬರೆದ ಸುವಾರ್ತೆ 6:25 ನೀವು ಯಾವುದಕ್ಕೂ ಬೇಸರಗೊಳ್ಳುವ ಅಥವಾ ಯಾವುದಕ್ಕೂ ಯೋಚಿಸುವಂತಹ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಯಾವಾಗ ನಾವು ದೇವರನ್ನ ಮುಂದೆ ಇಡ್ತಕ್ಕಂಥವರಾಗಿದ್ದೇವೆ, ಯಾವಾಗ ದೇವರಿಗೆ ನಾವು ಎಲ್ಲವನ್ನ ಕೊಡ್ತಕ್ಕಂಥವರಾಗಿದ್ದೇವೆ, ಆವಾಗ ನಾವು ಯಾವುದಕ್ಕೂ ಸಹ ಭಯಪಡುವ ಅವಶ್ಯಕತೆ ಇಲ್ಲ. ಮತ್ತಾಯನ ಬರೆದ ಸುವಾರ್ತೆ 6:33-34 ತಿಳಿಸತಕ್ಕಂಥದ್ದಾಗಿದೆ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುವವು. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು, ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಮೊದಲು ದೇವರನ್ನು ಮುಂದೆ ಇಡಬೇಕಾದರೆ ದೇವರು ನಮಗೆ ಎಲ್ಲವನ್ನ ಆತನು ಕೊಡುವಂತೆವನಾಗಿದ್ದಾನೆ. ನಮ್ಮ ಸ್ವಾರ್ಥವನ್ನಲ್ಲ, ನಮ್ಮ ಕೆಲಸವನ್ನಲ್ಲ, ನಮ್ಮ ಬೇರೆ ಇನ್ಯಾವುದನ್ನು ನಾವು ಮುಂದಿಡಬಾರದು. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನು ಮುಂದಿಡಬೇಕು. ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಕ್ಕಂಥದ್ದು, ಯಾಕೆ ಈ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆಯಬೇಕು ಮತ್ತು ಈ ಆಜ್ಞೆ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇಲ್ಲ ಎಂಬುದಾಗಿ ಯಾಕೆ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ, ಅನೇಕ ಸಂದರ್ಭಗಳಲ್ಲಿ ನಾವು ಓದ್ತಕ್ಕಂಥದ್ದು ವಿಮೋಚನಾ ಕಾಂಡ 20:3 ನಾವು ಓದ್ತಕ್ಕಂಥವರಾಗಿದ್ದೇವೆ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಅನ್ನತಕ್ಕಂತಹ ಆ ವಾಕ್ಯದಿಂದ ಶುರು ಮಾಡ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ನಿಜವಾಗಿಯೂ ಸಹ ಈ 10 ಆಜ್ಞೆಗಳಿಗೆ ಒಂದು ಅದ್ಭುತವಾದಂತಹ ಒಂದು ವಿಶೇಷವಾದಂತಹ ಮನ್ನಣೆಯನ್ನು ನೀಡ್ತಕ್ಕಂತಹ ವಾಕ್ಯ ಯಾವುದೆಂದರೆ 1:2 ವಿಮೋಚನಾಕಾಂಡ 20:1-2 ಓದಬೇಕಾದರೆ, ದೇವರು ಮುಂದಿನ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಅಂದರೆ ಅರ್ಥ ಏನು ಪ್ರಿಯ ಕೇಳುಗರೆ, ಇಲ್ಲಿ ಹೇಳ್ತಕ್ಕಂತಹ ಒಂದು ವಿಚಾರವೇನೆಂದರೆ, ನೀನು ದಾಸತ್ವದಲ್ಲಿದೆ, ನೀನು ಪಾಪದಲ್ಲಿ ಸಿಲುಕಿಕೊಂಡಿದೆ, ನಿನ್ನನ್ನು ಬಿಡುಗಡೆ ಮಾಡಿದ ದೇವರು ನಾನೇ, ಹಾಗಾಗಿ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ಎಂತಹ ಅದ್ಭುತವಾದಂತಹ ಒಂದು ವಾಕ್ಯ ಪ್ರಿಯ ಕೇಳುಗರೆ. ಯಾವಾಗ ನಾವು ವಿಮೋಚನಾಕಾಂಡ 20:1-2 ಓದದೆ 3 ಓದ್ತಕ್ಕಂಥವರಾಗಿದ್ದೇವೆ, ಆವಾಗ ನಮಗೆ ಈ ಆಜ್ಞೆಗೆ ಅರ್ಥ, ಅದರ ವಿಶೇಷತೆ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವಾಗ ನಾವು 2 ಓದಲಿಕ್ಕೆ ಶುರು ಮಾಡ್ತಕ್ಕಂಥವರಾಗಿದ್ದೇವೋ ಆವಾಗ ಖಂಡಿತವಾಗಿಯೂ ನಮಗೆ ಉತ್ತಮವಾದಂತಹ ಅರ್ಥವನ್ನು ಈ ಒಂದು ವಾಕ್ಯ ಕೊಡ್ತಕ್ಕಂಥದ್ದಾಗಿದೆ. ಹಾಗಾದರೆ ದೇವರು ಇಸ್ರಾಯೇಲ್ ಜನಗಳನ್ನು ಯಾವ ರೀತಿಯಲ್ಲಿ ಆತನು ಬಿಡಿಸಿಕೊಂಡು ಬಂದನು ಎಂಬುದಾಗಿ ನಾವು ನೋಡಬೇಕಾದರೆ ವಿಮೋಚನಾಕಾಂಡ 12:11-13 ನಾವು ಓದುವುದಾದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಪಸ್ಕ ಹಬ್ಬದ ಮೂಲಕವಾಗಿ ಅವರನ್ನು ಐಗುಪ್ತ ದೇಶದ ದಾಸತ್ವದಿಂದ ದೇವರು ಬಿಡುಗಡೆ ಮಾಡ್ತಕ್ಕಂಥವನಾಗಿದ್ದಾನೆ. ಆ ರಾತ್ರಿಯಲ್ಲಿ ಇಸ್ರಾಯೇಲ್ ಜನಗಳು ಆ ಪಸ್ಕ ಹಬ್ಬವನ್ನು ಆಚರಿಸ್ತಕ್ಕಂಥವರಾಗಿದ್ದಾರೆ. ಯಾರ ಮನೆಯಲ್ಲಿ ಆ ಪಸ್ಕದ ಕುರಿಮರಿಯಾದಂತಹ ಆ ಕುರಿಮರಿಯ ರಕ್ತ ಅವರ ನೆಲು ಗಳಲ್ಲಿ ಹಚ್ಚಲ್ಪಡಲಿಲ್ಲವೋ ಅವರ ಮನೆಯಲ್ಲಿ ಎಲ್ಲ ಚೊಚ್ಚಲವಾದಂಥ ಮನುಷ್ಯರಾಗಿರ್ಬೋದು ಪಶುಗಳಾಗಿರ್ಬೋದು ಮರಣ ಹೊಂದಿದವು. ಆದರೆ ಯಾರ ಮನೆಯಲ್ಲಿ ಆ ರಕ್ತ ನೆಲುವಿನಲ್ಲಿ ಹಚ್ಚಲ್ಪಟ್ಟಿತ್ತೋ ಅವರ ಮನೆಯಲ್ಲಿ ಯಾವ ಕೇಡು ಆಗಿರಲಿಲ್ಲ. ಆ ರಾತ್ರಿಯಲ್ಲಿಯೇ ದೇವರು ಇಸ್ರಾಯೇಲ್ ಜನಗಳನ್ನು ಐಗುಪ್ತ ಅಂತಕ್ಕಂಥ ಪಾಪದ ಬಂಧನದಿಂದ ದಾಸತ್ವದಿಂದ ಬಿಡಿಸಿಕೊಂಡು ಬರತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಇಬ್ರಿಯದವರಿಗೆ ಬರೆದ ಪತ್ರಿಕೆ 9:22 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ರಕ್ತವಿಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ. ಅಲ್ಲಿ ರಕ್ತ ಸುರಿಯಲ್ಪಡ್ತು, ಆ ರಕ್ತದ ಮೂಲಕವಾಗಿಯೇ ಅವರು ಐಗುಪ್ತದ ಅಂತಕ್ಕಂಥ ದಾಸತ್ವ ಅಂತಕ್ಕಂಥ ಪಾಪದಿಂದ ಹೊರಗೆ ಬಂದರು. ಇವತ್ತು ಸಹ ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆ. ರಕ್ತವಿಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ ಹೇಳಬೇಕಾದರೆ ಕ್ರಿಸ್ತನು ಈ ಲೋಕಕ್ಕೆ 2000 ವರ್ಷಗಳೇ ಹಿಂದೆ ಬಂದು ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದುವುದರ ಮೂಲಕವಾಗಿ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಹಾಗಾಗಿ ಆತನು ಹೇಳುವಂತವನಾಗಿದ್ದಾನೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇಲ್ಲ ಎಂಬುದಾಗಿ. ಯಾಕೆಂದರೆ ಅಲ್ಲಿ ಪಾಸ್ಕದ ಕುರಿಮರಿ ಕ್ರಿಸ್ತನಾಗಿದ್ದನು. ಅದಕ್ಕೋಸ್ಕರವೇ ಸ್ನಾನಿಕನಾದಂಥ ಯೌವ್ವಾನನು ಕ್ರಿಸ್ತನು ದೀಕ್ಷಾ ಸ್ನಾನ ತೆಗೆದುಕೊಳ್ಳಲು ಬರುವಂಥ ಸಂದರ್ಭದಲ್ಲಿ ಈಗೋ ಯಜ್ಞಕ್ಕೆ ಕುಯ್ಯಲ್ಪಟ್ಟಂಥ ಕುರಿಮರಿ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಆ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳು ತೊಳಿತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ನಾವು ನೋಡುವಂಥವರಾಗಿದ್ದೇವೆ. ಬೇರೆ ಧರ್ಮದಲ್ಲಿಯೂ ಸಹ ಅವರಿಗೆ ತಿಳಿದೋ ತಿಳಿಯದೆ ಕ್ರಿಸ್ತನೇ ನಮ್ಮ ರಕ್ಷಕನು, ಆತನಿಂದ ನಮಗೆ ಬಿಡುಗಡೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ಕೆಲವೊಂದು ಹಿಂದೂ ಶ್ಲೋಕಗಳಲ್ಲಿಯೂ ಸಹ ಅವರು ಕ್ರಿಸ್ತನನ್ನು ಹೇಳುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಓಂ ಶ್ರೀ ವೃಕ್ಷ ಸುಲಾಯನ ಮಹಾ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ಮರದಲ್ಲಿ ನಮಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ ಆತನೇ ನಿನಗೆ ಒಂದನೇ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಓಂ ಶ್ರೀ ಕನ್ಯೆ ಸುತಾಯನ ಮಹಾ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಕನ್ನಿಯ ಗರ್ಭದಲ್ಲಿ ಜನಿಸಿದವನೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಓಂ ಮೃತ್ಯುಂಜಯನ ಮಹಾ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಮರಣದಿಂದ ಪುನರುತ್ಥಾನ ಹೊಂದಿದಂಥ ನಿನಗೆ ಒಂದನೇ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಓಂ ಶ್ರೀ ದಕ್ಷಿಣ ಮೂರ್ತಿಯನ್ನ ನಮಃ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ಅರ್ಥ ಏನಂತಂದರೆ ಬಲಭಾಗದಲ್ಲಿ ಕುಳಿತಿರುವಂತಹ ನಿನಗೆ ಒಂದನೇ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಕ್ರಿಸ್ತನೇ ಆ ಒಂದು ಮರದಲ್ಲಿ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದನು. ಕ್ರಿಸ್ತನೇ ಮೃತ್ಯುಂಜಯನಾಗಿ ಇದ್ದನು. ಕ್ರಿಸ್ತನೇ ತಂದೆಯ ಬಲಪಾಸದಲ್ಲಿ ಕೂತಿರ್ತಕ್ಕಂಥವನು. ಕ್ರಿಸ್ತನೇ ಆ ಕನ್ಯಾ ಮರಿಯಳಲ್ಲಿ ಹುಟ್ಟಿ ಬರ್ತಕ್ಕಂಥವನು. ಸೊ ಹಾಗಾಗಿ ಪ್ರಿಯ ಕೇಳುಗರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಎಲ್ಲವೂ ಸಹ ಕ್ರಿಸ್ತನನ್ನು ಮುಂದೆ ಇಡ್ತಕ್ಕಂಥವರಾಗಿದ್ದಾರೆ. ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ನಾವು ನೋಡುವಂಥ ಮತ್ತೊಂದು ವಿಚಾರವೇನೆಂದರೆ ನಾವು ಪ್ರತಿಯೊಂದರಲ್ಲೂ ಕ್ರಿಸ್ತನನ್ನು ಮುಂದೆ ಇಡುವಾಗ ಕ್ರಿಸ್ತನು ನಮಗೆ ಎಲ್ಲದರಿಂದ ಬಿಡುಗಡೆ ಮಾಡತಕ್ಕಂಥವನಾಗಿದ್ದಾನೆ. ಅದನ್ನೇ ನಾವು ಯೋಹಾನನ ಬರೆದ ಸುವಾರ್ತೆ 8:34 ವಚನವನ್ನು ಓದಬೇಕಾದರೆ, ಯಾರೆಲ್ಲ ಪಾಪಕ್ಕೆ ದಾಸರಾಗಿದ್ದಾರೋ ಅವರು ಪಾಪದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೆ. 36 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಲಿಲ್ಲ ಅಂದರೆ ಈ ಲೋಕದಲ್ಲಿ ನಮ್ಮನ್ನು ಯಾರೂ ಸಹ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಆತನು ನಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿಯೂ ನಾವು ಬಿಡುಗಡೆ ಹೊಂದುವಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಪೌಲ ತನ್ನ ಅನುಭವದಲ್ಲಿ ಹೇಳ್ತಕ್ಕಂಥವನಾಗಿದ್ದಾನೆ, ಅಯ್ಯೋ ನಾನು ಎಂಥ ಪಾಪಿ, ನನ್ನನ್ನು ಈ ಪಾಪದಿಂದ ಬಿಡಿಸ್ತಕ್ಕಂಥವನು ಯಾರು ಎಂಬುದಾಗಿ ಕ್ರಿಸ್ತನಾದಂಥ ಯೇಸು ಸ್ವಾಮಿಯ ನನ್ನನ್ನು ಬಿಡಿಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಪ್ರಿಯ ಕೇಳುಕರೆ, ಈ ಮೊದಲನೇ ಆಜ್ಞೆ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಅನ್ನುವಂತಹ ಆಜ್ಞೆಗೂ ದಾನಿಯೇಲನ ಪುಸ್ತಕದಲ್ಲಿ 3 ದಾನಿಯೇಲ ಆತನ 3 ಸ್ನೇಹಿತರನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಒಂದು ದೂರ ಅಂತಕ್ಕಂಥ ಸ್ಥಳದಲ್ಲಿ ನೆಬುಕದ್ನೆಜರ್ ರಾಜ ಆ ವಿಗ್ರಹವನ್ನು ನಿಲ್ಲಿಸ್ತಕ್ಕಂಥವನಾಗಿದ್ದಾನೆ. ಎಲ್ಲರನ್ನ ಕರೆದು ಆ ವಿಗ್ರಹಕ್ಕೆ ಅಡ್ಡ ಬೀಳಬೇಕೆಂಬುದಾಗಿ ಆತನು ಹೇಳುವಂಥವನಾಗಿದ್ದಾನೆ. ಆದರೆ ದಾನಿಯೇಲನ ಆತನ 3 ಸ್ನೇಹಿತರು ಯಾವುದೇ ರೀತಿಯಲ್ಲೂ ಅಡ್ಡ ಬೀಳದೆ ಹೋಗ್ತಕ್ಕಂಥವರಾಗಿದ್ದಾರೆ. ಅವರು ಹೇಳ್ತಕ್ಕಂಥವರಾಗಿದ್ದಾರೆ, ರಾಜ ನಮ್ಮನ್ನು ನಮ್ಮ ದೇವರು ಈ ಒಂದು ವಿಚಾರದಿಂದ ಬಿಡಿಸದೆ ಹೋದರೂ ಸಹ ಪರವಾಗಿಲ್ಲ, ಆದರೆ ನಾವು ಮಾತ್ರ ಈ ಒಂದು ವಿಗ್ರಹಕ್ಕೆ ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ನಮ್ಮನ್ನು ಬಿಡಿಸದೆ ಹೋದರೂ ಸಹ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಆದರೆ ದೇವರು ಅವರನ್ನು ಬಿಡಿಸ್ತಕ್ಕಂಥವನಾಗಿದ್ದಾನೆ. ಬಿಡಿಸಿದ ನಂತರ ರಾಜ ಹೇಳ್ತಕ್ಕಂಥವನಾಗಿದ್ದಾನೆ, ಏನು ಹೇಳ್ತಕ್ಕಂಥವನಾಗಿದ್ದಾನೆ ಅಂದರೆ, ದಾನಿಯೇಲನ ಮತ್ತು ಶಾದ್ರಕ್ ಮೇಶಕ್ ಅಭಿಜ್ಞೆಗೂ ಅವರ ದೇವರೇ ನಿಜವಾದಂತಹ ದೇವರು, ಅವರ ದೇವರಲ್ಲದೆ ಬೇರೆ ಯಾವ ದೇವರು ನಿಜವಾದಂಥ ದೇವರಲ್ಲ ಎಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ. ಹಾಗಾಗಿ ದೇವರು ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇಲ್ಲ ಎಂಬುದಾಗಿ ಹೇಳಬೇಕಾದರೆ ಆತನು ನಮ್ಮ ಸೃಷ್ಟಿಕರ್ತ, ಆತನು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಪಾಪದಿಂದ ಮಾತ್ರ ಅಲ್ಲ, ನಮ್ಮ ಎಲ್ಲ ರೀತಿಯ ಪಾಪಕ್ಕೆ ಕಾರಣರಾಗಿರ್ತಕ್ಕಂತಹ ಎಲ್ಲ ವಿಚಾರದಿಂದಲೂ ಆತನು ನಮ್ಮನ್ನು ಬಿಡಿಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಆತನನ್ನು ನಾವು ಮುಂದೆ ಇಡೋಣ, ಆತನನ್ನು ನಾವು ಮುಂದೆ ಇಟ್ಟು ನಮ್ಮ ಎಲ್ಲ ಕಾರ್ಯದಲ್ಲೂ ಆತನಿಗೆ ಮಹಿಮೆಯಾಗಿ ನಾವು ಜೀವಿಸುವುದಾದರೆ ಆತನು ಖಂಡಿತವಾಗಿಯೂ ಸಹ ನಮ್ಮನ್ನು ಉನ್ನತ ರೀತಿಯಲ್ಲಿ ನಡೆಸತಕ್ಕಂಥವನಾಗಿದ್ದಾನೆ. ಮೊದಲು ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ, ಅನಂತರ ನಿಮಗೆ ಎಲ್ಲ ಸಿಕ್ಕಲ್ಪಡುವುದು ಎಂಬುದಾಗಿ ಹೇಳಿರ್ತಕ್ಕಂಥ ವಾಗ್ದಾನ ನಾವು ಯಾವಾಗ ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿಲ್ಲ ಎಂಬುದಾಗಿ ಹೇಳಿರ್ತಕ್ಕಂಥ ಆಜ್ಞೆಯನ್ನು ನಮ್ಮ ಜೀವಿತದಲ್ಲಿ ನಾವು ಕೈಗೊಂಡು ನಡೀತಕ್ಕಂಥವರಾಗಿದ್ದೇವೋ ಆವಾಗ ಅದು ನೆರವೇರ್ತಕ್ಕಂಥದ್ದಾಗಿದೆ. ಅಂಥ ವಾಗ್ದಾನ ನಿಮ್ಮಲ್ಲಿ ನೆರವೇರಬೇಕೆಂದರೆ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿದೆ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಈ ದಿನದಲ್ಲಿ ಸ್ವಾಮಿ ನಿನ್ನನ್ನು ನಾವು ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥವರಾಗಿದ್ದೇವೆ. ನಮ್ಮ ಎಲ್ಲ ಕಾರ್ಯದಲ್ಲೂ ಸ್ವಾಮಿ ನೀನಲ್ಲದೆ ನಮಗೆ ಬೇರೆ ದೇವರುಗಳಿಲ್ಲ. ಮೊದಲು ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ, ಅನಂತರ ನಿಮಗೆ ಎಲ್ಲ ಸಿಕ್ಕಲ್ಪಡುವುದು ಎಂಬುದಾಗಿ ಹೇಳಿರ್ತಕ್ಕಂಥ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಲು ಸ್ವಾಮಿ ನೀನೇ ನಮ್ಮನ್ನು ಪಾಪದ ದಾಸತ್ವದಿಂದ ಬಿಡುಗಡೆ ಮಾಡಿದ್ದೀಯಾ ಸ್ವಾಮಿ. ಹಾಗಾಗಿ ನಿನ್ನನ್ನು ಮುಂದೆ ಇಟ್ಟು ಎಲ್ಲ ಕಾರ್ಯದಲ್ಲಿಯೂ, ಎಲ್ಲ ವಿಚಾರದಲ್ಲಿಯೂ, ಎಲ್ಲ ಸನ್ನಿವೇಶದಲ್ಲಿಯೂ ನಿನ್ನನ್ನು ಮಹಿಮೆಪಡಿಸಿ ನಿನಗೆ ಮೆಚ್ಚುಗೆಯಾಗಿ ಜೀವಿಸುವಾಗ ನೀನು ನಮಗೆ ಎಲ್ಲವನ್ನ ಕೊಟ್ಟು ಆಶೀರ್ವದಿಸಿ ನಡೆಸು ಸ್ವಾಮಿ. ಕೇಳುವಂತ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ನಿನ್ನನ್ನೇ ಪ್ರಥಮ ಸ್ಥಾನವಾಗಿಟ್ಟು ನಿನ್ನಗೋಸ್ಕರ ಜೀವಿಸಿ ನಿನ್ನನ್ನು ಆರಾಧಿಸಲು ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ನನಗಾಗಿ ಬಲಿಯಾದ ಓ ಕುರಿಮರಿಯೇ, ನನಗಾಗಿ ಬರಲಿರುವ ಓ ಯೇಸುವೇ, ನನ್ನ ಜೀವ ನನ್ನ ದೈವ ನೀನೇ ದೇವ, ನನ್ನ ಜೀವ